ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರವಾದ ಹಾಡುಗಳು, ಆರೋಗ್ಯದ ಸಂದೇಶ, ಮಕ್ಕಳಿಗೆ ನೀತಿ ಕಥೆಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮ ನಿಮಗೆ ಸಂತೋಷವನ್ನು ಕೊಡಲೆಂದು ಕೋರುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರವಾದ ಗೀತೆಯೊಂದನ್ನು ಕೇಳೋಣ.
ಪ್ರ ನಾನಿಡುವೆ ಬಾಳಿನ ಸಮರದಲ್ಲಿ ಸೋತಿದೆ ನಿನ್ನಿಂದ ನಾ ಜೀವ ಪಡೆದಿದೆ ನೀ ಕೊಟ್ಟ ಜೀವ ನಿನಗಾಗಿ ಯೇಸುವೆ ನಾನಿಡುವೆ ಓ ನನ್ನ ಯೇಸುವೆ ನೀ ನನ್ನ ಪ್ರಾಣ
ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಮಕ್ಕಳಿಗೆ ಒಂದು ನೀತಿ ಕಥೆಯನ್ನು ಕೇಳೋಣ.
ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು. ಅವನಿಗೆ 3 ಗಂಡು ಮಕ್ಕಳಿದ್ದರು. ಅವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿ ರಾಜಧಾನಿಗೆ ಹಿಂದಿರುಗಿದ ಮೇಲೆ ರಾಜನಿಗೆ ಒಂದು ಯೋಚನೆ ಬಂತು. 3 ಮಕ್ಕಳಲ್ಲಿ ಯಾರು ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತಾರೆ ಎಂದು ಪರೀಕ್ಷಿಸಲು ನಿರ್ಧರಿಸಿದ. ಆ ಯೋಚನೆ ಬಂದ ಕೂಡಲೇ ರಾಜ 3 ಮಕ್ಕಳನ್ನು ಕರೆಸಿದ. ಅವರೆಲ್ಲರಿಗೆ ಒಂದು ಪ್ರಶ್ನೆಯನ್ನು ಹಾಕಿದ. ಅದೇನೆಂದರೆ, ರಾಜನನ್ನು ಅವರು ಎಷ್ಟು ಪ್ರೀತಿಸುತ್ತಾರೆ ಎಂಬ ಪ್ರಶ್ನೆ ಅದೇ ಆಗಿತ್ತು. ಮಾರನೆಯ ದಿನ ಉತ್ತರಿಸಲು ಹೇಳಿದ. ಮರುದಿನ ಹಿರಿಯ ಮಗನು ಬಂದು ತಾನು ರಾಜನನ್ನು ನಗ ನಾಣ್ಯ ಸಂಪತ್ತುಗಳಿಗಿಂತ ಹೆಚ್ಚಾಗಿ ನಾನು ಪ್ರೀತಿಸುತ್ತೇನೆ ಎಂದು ಹೇಳಿದ. ರಾಜನಿಗೆ ಇದರಿಂದ ತುಂಬ ಸಂತೋಷವಾಯಿತು. 2 ಮಗನು ಬಂದು ನಾನು ರಾಜನನ್ನು ಎಲ್ಲ ಸಿಹಿ ತಿಂಡಿಗಳು ಕಜ್ಜಾಯಗಳಿಗಿಂತ ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಿದ. ರಾಜನಿಗೆ ಬಲು ಖುಷಿಯಾಯಿತು. 3 ಮಗನು ಬಂದು ತಾನು ರಾಜನನ್ನು ಉಪ್ಪಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಎಂದು ಹೇಳಿದ. ಈ ಮಾತನ್ನು ಕೇಳಿ ರಾಜನಿಗೆ ಕೋಪ ಬಂದು ತನ್ನನ್ನು ಈ ಕನಿಷ್ಠ ಉಪ್ಪಿಗಿಂತ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾನಲ್ಲ ಇವನು ಎಂದು ಹೇಳಿ ಕಿರಿಯ ಮಗನನ್ನು ರಾಜ್ಯದಿಂದ ಹೊರಕ್ಕೆ ಹಟ್ಟಿಬಿಟ್ಟನು. ತಂದೆಯು ತನ್ನನ್ನು ಮನೆಯಿಂದ ಹೊರಕ್ಕೆ ಹಾಕಿದ್ದಕ್ಕೆ ಕಿರಿಯವನು ತುಂಬಾ ನೊಂದುಕೊಂಡನು. ಒಂದು ದಿನ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಒಬ್ಬಳು ತುಂಬಾ ವಯಸ್ಸಾದ ಅಜ್ಜಿ ನಡೆಯಲಾರದೆ ಕಷ್ಟಪಡುತ್ತಿರುವುದನ್ನು ನೋಡಿದ ಕಿರಿಯವನು ಅಜ್ಜಿಯನ್ನು ಕೈ ಹಿಡಿದು ಆಕೆಯ ಮನೆಯವರೆಗೂ ನಡೆಯಲು ಸಹಾಯ ಮಾಡಿದನು. ಈ ಸಹಾಯದಿಂದ ತುಂಬಾ ಸಂತೋಷಗೊಂಡ ಅಜ್ಜಿ ಅವನನ್ನು ನೀನು ಯಾರು ಎಂದು ವಿಚಾರಿಸಿದಳು. ತನ್ನ ಇಂದಿನ ಎಲ್ಲ ಕಥೆಯನ್ನು ಅವನು ಅಜ್ಜಿಗೆ ವಿವರಿಸಿದ. ಅಜ್ಜಿಯು ಅವನಿಗೆ ಕೆಲವು ಜ್ಞಾನ ಸಂಪನ್ನವಾದ ಮಾತುಗಳನ್ನು ಹೇಳಿದಳು. ಇದರಿಂದ ಅವನು ಚೈತನ್ಯಗೊಂಡು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಸಂತೋಷವಾಗಿ ಆಳತೊಡಗಿದನು. ಒಂದು ದಿನ ಅವನಿಗೆ ತನ್ನ ತಂದೆ ಮತ್ತು ಕುಟುಂಬದವರನ್ನು ನೋಡಬೇಕೆಂದು ಆಸೆಯಾಯಿತು. ತಂದೆಗೆ ತನ್ನ ಮೇಲಿನ ಕೋಪ ಇನ್ನೂ ಇರಬೇಕು ಎಂದುಕೊಂಡು ಅವನು ಎಲ್ಲ ರಾಜರುಗಳನ್ನು ಔತಣಕ್ಕೆ ಆಮಂತ್ರಣ ನೀಡಿದ. ಅದರಲ್ಲಿ ತಂದೆಗೂ ಈ ವಿಷಯ ತಿಳಿಸಿದ ಮಂತ್ರಿಯ ಮೂಲಕ. ಸರಿ, ಎಲ್ಲರೂ ಗೊತ್ತು ಮಾಡಿದ ದಿನದಲ್ಲಿ ಔತಣಕೂಟಕ್ಕೆ ಬಂದರು. ತಂದೆ ಔತಣಕೂಟಕ್ಕೆ ಯಾರು ಆಹ್ವಾನಿಸಿದರು ಎಂಬುದಾಗಿ ಅವನಿಗೆ ತಿಳಿದಿರಲಿಲ್ಲ. ಅದರಂತೆ ತನ್ನ ಜೊತೆಯಲ್ಲಿ ಮಂತ್ರಿಯನ್ನು ಸಹ ಅವನು ಕರೆದುಕೊಂಡು ಆ ಒಂದು ಆಮಂತ್ರಣಕೂಟಕ್ಕೆ ಬಂದಿದ್ದನು. ಭಕ್ಷ ಭೋಜನವು ಸಿದ್ಧವಾಗಿದ್ದರೂ ಎಲ್ಲರೂ ಬಾಯಲ್ಲಿ ನೀರು ಸುರಿತಾ ಇತ್ತು. ಊಟ ಬಡಿಸಲಾಯಿತು. ಸ್ವಲ್ಪ ಸಮಯ ಆದ ಮೇಲೆ ಎಲ್ಲರೂ ಅವರವರ ಮುಖಗಳನ್ನು ನೋಡಿಕೊಳ್ಳುತ್ತಿದ್ದರು. ರಾಜನು ಸಹ ಛೇ, ಇದೆಂತಹ ಭೋಜನ, ಉಪ್ಪಿಲ್ಲದ ಊಟ ಎಂದು ಬೈದನು. ಆಗ ಅವನ ಕಿರಿಯ ಮಗನು ಬಂದು ತನ್ನ ವಿಷಯವನ್ನೆಲ್ಲ ಎಲ್ಲರಿಗೂ ತಿಳಿಸಿದ. ಉಪ್ಪು ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನು ತಂದೆಗೂ ಅವನು ಮನವರಿಕೆ ಮಾಡಿಕೊಟ್ಟನು. ನಂತರ ರಾಜನು ತನ್ನ ಮೂರ್ಖತನದ ನಿರ್ಧಾರಕ್ಕೆ ತನ್ನನ್ನು ತಾನು ನಿಂದಿಸಿಕೊಂಡು ತನ್ನ ಮಗನನ್ನು ಪ್ರೀತಿಯಿಂದ ಅಪ್ಪಿಕೊಂಡನು. ಹೀಗೆ ಅವರೆಲ್ಲರೂ ಸಂತೋಷದಿಂದ ಜೀವನ ನಡೆಸಿದರು. ಪ್ರೀತಿಯ ಮಕ್ಕಳೇ, ಈ ಕಥೆಯಿಂದ ನಾವು ಕಲಿಯಬೇಕಂತ ನೀತಿ ಪಾಠವೇನೆಂದರೆ, ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಬೆಲೆ ಇರುತ್ತದೆ. ಯಾವ ವಸ್ತುವನ್ನು ಅಥವಾ ಯಾರನ್ನು ಕನಿಷ್ಠವೆಂದು ನಾವು ಹೀಯಾಳಿಸಬಾರದು. ಆದ್ದರಿಂದ ಉಪ್ಪು ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ನಾವು ತಿಳಿದು ನಾವು ಕನಿಷ್ಠ ಎಂಬುದಾಗಿ ಯಾವುದನ್ನು ಸಹ ನಾವು ತೀರ್ಮಾನಿಸದೆ ದೇವರು ನಮ್ಮನ್ನು ಉಪ್ಪಿಗೆ ಹೋಲಿಸಿದ್ದಾರೆ ಎಂಬುದನ್ನು ನಾವು ತಿಳಿದು ನಾವು ಜೀವಿಸುವ ವಂದನೆಗಳು.
ಈಗ ಮತ್ತೊಂದು ವಿಶೇಷ ಗೀತೆಯೊಂದನ್ನು ಕೇಳೋಣ. ಈ ಹಾಡನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸು ದೇವರ ವಾಕ್ಯವನ್ನು ಕೇಳಲು ಸಿದ್ಧವಾಗಿದೆ ಎಂದು ತಿಳಿದಿದ್ದೇವೆ.
ಕ್ರಿಸ್ತನು
ಈಗ ನಮ್ಮ ಬಾನುಲಿ ಬೋಧಕರಾದ ಸುರೇಂದ್ರರವರಿಂದ ದೇವರ ವಾಕ್ಯವನ್ನು ಕೇಳೋಣ.
ಪ್ರೀತಿಯ ಬಾನುಲಿ ಮಿತ್ರರೇ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕರಾದ ಸುರೇಂದ್ರನ ನಮಸ್ಕಾರಗಳು. ಈ ಕಾರ್ಯಕ್ರಮವು ನಿಮಗೆ ಸಮಾಧಾನ ಸಂತೋಷ ತಂದಿದೆ ಎಂದು ನಾವು ನಂಬುತ್ತೇವೆ. ಈ ಬಾನುಲಿ ಕನ್ನಡ ಕಾರ್ಯಕ್ರಮಗಳ ಮೂಲಕ ದೇವರು ನಿಮ್ಮ ಜೀವಿತದಲ್ಲಿ ಆತ್ಮೀಕ ಸಮಾಧಾನವನ್ನು ನೀಡಲೆಂದು ನಿಮಗಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಸದಾ ಪ್ರಾರ್ಥನೆ ಮಾಡುತ್ತೇವೆ. ನಿಮ್ಮ ಅನಿಸಿಕೆಗಳು ಮತ್ತು ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರದ ಮೂಲಕವಾಗಿಯೂ ಅಥವಾ ದೂರವಾಣಿ ಮೂಲಕವಾಗಿಯೂ ಸಂಧಿಸಬಹುದು. ನಮ್ಮ ದೂರವಾಣಿಯ ಸಂಖ್ಯೆಯು 9060684773 ಹಾಗೂ 9139223386. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ಕಾರ್ಯಕ್ರಮವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ ವಾಯ್ಸ್ ಆಫ್ ಓಪ್ ಎಂಬ ಆಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಈ ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವಾಗೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇಂದಿನ ಅನುದಿನದ ಮನ್ನ ಎಂಬ ಕನ್ನಡ ಕಾರ್ಯಕ್ರಮಕ್ಕೆ ಸತ್ಯವೇದ ಭಾಗದಿಂದ ಆರಿಸಿಕೊಂಡಂತಹ ಭಾಗವು ಪರಿಶುದ್ಧತೆ ಎಂಬ ವಿಷಯದ ಬಗ್ಗೆ ಕುರಿತು ಧ್ಯಾನ ಮಾಡಿಕೊಳ್ಳುವ. ಮತ್ತಾಯನ ಬರೆದ ಸುವಾರ್ತೆ 15:48 ಹೀಗೆ ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿ ಇರುವಂತೆ ನೀವು ದೋಷವಿಲ್ಲದವರಾಗಿರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸುವಂತದ್ದಾಗಿದೆ. ಪರಿಶುದ್ಧತೆ ಎಂಬ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಪರಿಶುದ್ಧತೆಯಾಗಿ ನಾವು ಜೀವಿಸುವ ಹೇಗೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳುವ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ಕಾಲದಷ್ಟುದ್ದಕ್ಕೂ ಆತನು ತನ್ನ ಪರಿಶುದ್ಧತೆಯಿಂದ ದೇವರಿಗೆ ಮಹಿಮೆಯನ್ನು ತರುವಂತ ರೀತಿಯಲ್ಲಿ ಈ ಲೋಕದಲ್ಲಿ ನಡೆದುಕೊಂಡನು ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ವಚನಗಳು ನಮಗೆ ತಿಳಿಸುವಂತದ್ದಾಗಿದೆ. ಆತನು ಜೀವಿಸಿದ ಮೇರೆಗೆ ನೀವು ಸಹ ಪರಿಶುದ್ಧರಾಗಿ ನಡೆದುಕೊಳ್ಳಿ ಎಂಬುದಾಗಿ ಇಂದು ಈ ವಚನವು ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಯಾಕೆಂದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ಸಹ ದೋಷವಿಲ್ಲದವರಾಗಿರಿ ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. ಕರ್ತನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಸೆರಾಫಿಯರು ಎಡೆಬಿಡದೆ ತಮ್ಮ ದೇವರನ್ನು ಸ್ತುತಿಸುವುದನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 6:3 ಹಾಗೂ ಪ್ರಕಟಣೆ 4:8 ನಾವು ಓದುತ್ತೇವೆ. ಇಂಥ ಪರಿಶುದ್ಧ ದೇವರನ್ನು ನೀವು ಸ್ತುತಿಸುವುದರ ಮೂಲಕ ಪರಿಶುದ್ಧತೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಾವು ಪರಿಶುದ್ಧರಾಗಬೇಕೆಂಬುದು ದೇವರ ಆಜ್ಞೆಯಾಗಿದೆ. ಆದ್ದರಿಂದ ನಾವು ಈ ಲೋಕದಲ್ಲಿ ಜೀವಿಸಿದ್ದಷ್ಟು ಕಾಲವೆಲ್ಲ ನಾವು ಪರಿಶುದ್ಧರಾಗಿ ಆತ್ಮೀಕವಾಗಿ ಆತನಿಗೆ ಮೆಚ್ಚುಗೆ ಮಕ್ಕಳಾಗಿ ನಾವು ಜೀವಿಸುವ ಪರಿಶುದ್ಧತೆಯಿಂದ ಕಾಪಾಡಿಕೊಳ್ಳುವ. ನಾವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ಪರಿಶುದ್ಧತೆಯನ್ನು ಕುರಿತು ತಿಳುವಳಿಕೆ ಇಲ್ಲದವರಾಗಿದ್ದೆವು. ಆದಿ ದಿನಗಳಂತೆ ಈ ದಿನಗಳಲ್ಲಿಯೂ ಸಹ ಪ್ರಪಂಚದವರು ದೇವರ ದೃಷ್ಟಿಗೆ ಕೆಟ್ಟವರಾಗಿದ್ದಾರೆ. ಲೋಕವು ಕೆಡುಕತನದಿಂದ ತುಂಬಿದೆ. ದೇವ ಭಯವಿಲ್ಲ. ಅಕ್ರಮ, ಅನ್ಯಾಯ, ಅತ್ಯಾಚಾರ, ಮಿತಿಮೀರಿದ ದ್ರೋಹ, ವಂಚನೆಗಳಿಂದ ದೇವರ ನ್ಯಾಯ ತೀರ್ಪಿಗೆ ಮಾನವರು ಇಂದು ಗುರಿಯಾಗುತ್ತಿದ್ದಾರೆ. ಆದರೆ ಈ ನ್ಯಾಯ ತೀರ್ಪಿಗೆ ಮಾನವರು ಗುರಿಯಾಗದಂತೆ ತಂದೆ ದೇವರು ತನ್ನ ಮಗನನ್ನು ಲೋಕ ರಕ್ಷಣೆಗಾಗಿ ಕಳಿಸಿಕೊಟ್ಟಿದ್ದಾನೆ. ಈ ಪರಿಶುದ್ಧತೆ ಭಕ್ತಿಯಿಂದ ಮಾತ್ರ ಬರುವಂಥದ್ದಲ್ಲ. ಅಪೊಸ್ತಲನಾದಂಥ ಪೇತ್ರನು ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ಬರುವಂಥದ್ದಲ್ಲ. ಅದು ಬೆಳ್ಳಿ, ಬಂಗಾರ ಮೊದಲಾದ ವಸ್ತುಗಳಿಂದಲ್ಲ, ದೇಹವನ್ನು ದಂಡಿಸುವುದರಿಂದಾಗಲಿ ಸ್ಥಾನ ಮುಂತಾದ ಬಾಹ್ಯಚಾರಗಳಿಂದ ಬರುವಂಥದ್ದಲ್ಲ, ಅದು ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟು ಪಾಪ ಪರಿಹಾರವನ್ನ ಹೊಂದಿಕೊಳ್ಳುವುದರಿಂದಲೇ ಎಂದು ಸ್ಪಷ್ಟವಾಗಿ ಆತನು ಹೇಳುವಂತನಾಗಿದ್ದಾನೆ. ಇದರಿಂದ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಿ. ಅದು ನಾಶವಾದಾಗ ಬೀಜದಿಂದ ಉಂಟಾದದ್ದು, ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಗಿದೆ ಎಂದು ಆತನು ವರ್ಣಿಸಿದ್ದಾನೆ. 1 ಪೇತ್ರ 1:19-23 ನಮಗೆ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯವು ತಿಳಿಸಲ್ಪಡುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಅನೇಕ ದೈವ ಭಕ್ತರು ತಮ್ಮ ಪರಿಶುದ್ಧತ್ವ ಜೀವಿತವನ್ನು ಜೀವಿಸಿ ಕರ್ತನಿಗೆ ಮೆಚ್ಚುಗೆಯಾಗಿ ನಡೆದಂಥ ಸಂಗತಿಗಳನ್ನು ನಾವು ಕೇಳಿದ್ದೇವೆ. ನಾವು ಸಹ ಅವರಂತೆ ಪರಿಶುದ್ಧ ಜೀವಿತವನ್ನು ನಾವು ಜೀವಿಸಿ ಆತನಿಗೆ ಮೆಚ್ಚುಗೆಯ ಮಗಳಾಗಿ ಮಗನಾಗಿ ಜೀವಿಸುವಾಗಿ ಎಂದು ನಮ್ಮನ್ನು ಆತನು ಆಹ್ವಾನಿಸುವಂತನಾಗಿದ್ದಾನೆ. ಆದ್ದರಿಂದ ದೇವ ಮಕ್ಕಳೇ, ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡುವುದರಿಂದ ಈ ಲೋಕದಲ್ಲಿನ ಪ್ರವಾಸ ಕಾಲವನ್ನು ದೇವ ಭಯಭಕ್ತಿ ಉಳ್ಳವರಾಗಿ ಕಳೆಯಬೇಕು. ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟ ಒಟ್ಟೆಕಿಚ್ಚನ್ನು ಬಿಟ್ಟು ಶುದ್ಧರಾಗಬೇಕು ಎಂಬುದಾಗಿ ಇಂದು ಆತನು ನಮ್ಮನ್ನು ಆಹ್ವಾನಿಸುವಂತನಾಗಿದ್ದಾನೆ. ಆತನ ಆಹ್ವಾನಕ್ಕೆ ನಾವು ಕಿವಿಗೊಟ್ಟು ಬರುವುದಾದರೆ ನಾವು ಈ ಲೋಕದಲ್ಲಿ ನಾವು ಜೀವಿದಷ್ಟು ಕಾಲವು ಪರಿಶುದ್ಧ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಆತನು ತನ್ನ ಪವಿತ್ರಾತ್ಮನ ಶಕ್ತಿಯಿಂದ ಬದಲಾಯಿಸಿ ಆತನನ್ನು ಶುದ್ಧ ಮಾಡಲು ಶಕ್ತನಾಗಿದ್ದಾನೆ. ಪೌಲನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7:1 ದೇವರ ವಾಕ್ಯವು ಹೀಗೆ ಬೋಧಿಸಲ್ಪಡುವಂಥದ್ದಾಗಿದೆ. ಪ್ರಿಯರೇ, ನೀವು ಶರೀರಾತ್ಮಗಳ ಕಲ್ಮಸವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪರಿಶುದ್ಧತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ ಆತನು ನಮಗೆ ಸ್ಪಷ್ಟವಾಗಿ ಪೌಲನ್ನು ಬೋಧನೆ ಮಾಡುವಂತನಾಗಿದ್ದಾನೆ. ಆತನ ಬೋಧನೆಗೆ ನಾವು ಕಿವಿಗೊಡುವುದಾದರೆ ಮತ್ತು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಂಡು ಪರಿಶುದ್ಧವಾದಂಥ ಜೀವಿತವನ್ನು ನಾವು ಜೀವಿಸುವಾಗ ಆತನು ಪರಲೋಕದ ದ್ವಾರಗಳನ್ನು ತೆರೆದು ಇಡಿಯಲಾರಷ್ಟು ಆಶೀರ್ವಾದವನ್ನು ನಮ್ಮ ಮೇಲೆ ಆತನು ಸುರಿಸುವಂತನಾಗಿದ್ದಾನೆ. ಇಂದು ನೀವು ಪರಿಶುದ್ಧ ಜೀವಿತವನ್ನು ಜೀವಿಸಲು ಆತನು ನಿಮ್ಮನ್ನು ಆಹ್ವಾನಿಸುವಂತನಾಗಿದ್ದಾನೆ. ಆ ಒಂದು ಪರಿಶುದ್ಧ ಜೀವಿತವನ್ನು ನಾವು ಜೀವಿಸಿ ಆತನು ಕೊಡುವಂಥ ಜೀವವೆಂಬ ಜಯಮಾಲೆಯನ್ನು ನಾವು ಹಾಕಿಕೊಂಡು ಆತನ ರಾಜ್ಯದಲ್ಲಿ ಪ್ರವೇಶಿಸುವಂಥ ಮಕ್ಕಳಾಗಿ ಆ ಭಾಗ್ಯತೆಯನ್ನು ದಯಪಾರಿಸಿಕೊಡು ಕರ್ತನೆ ಎಂಬುದಾಗಿ ನಾವು ಇಂದು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲು ದೇವರು ನಮಗೆ ಆ ಆಶೀರ್ವಾದವನ್ನು ಕೊಡುವಂತನಾಗಿದ್ದಾನೆ. ಈ ಸಮಯದಲ್ಲಿ ನೀವು ಪರಿಶುದ್ಧ ಜೀವಿತವನ್ನು ಜೀವಿಸಲು ಆತನನ್ನು ಆಹ್ವಾನಿಸಬೇಕಾಗಿದೆ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಆತನನ್ನು ಆಹ್ವಾನ ಮಾಡುವಾಗ ಆತನು ಅಂಗಿಸದೆ ನಿಮ್ಮಲ್ಲಿ ಬಂದು ಆ ಪರಿಶುದ್ಧ ಜೀವಿತವನ್ನು ಜೀವಿಸಲು ನಿಮಗೆ ಸಹಾಯ ಮಾಡಲು ಆತನು ಶಕ್ತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಮಾಡತಕ್ಕಂಥ ಒಂದೊಂದು ಉಪಕಾರಗಳನ್ನು ನೆನೆಸುವುದಾದರೆ ನಿನಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಲು ಸಾಲದು ಕರ್ತನೆ. ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಂಥ ಕಲ್ಮಶಗಳು ತುಂಬಿದಾಗಲೂ ಅದನ್ನು ತೆಗೆದು ನಮ್ಮನ್ನು ಶುದ್ಧಿಗೊಳಿಸಿ ಪರಿಶುದ್ಧ ಜೀವನವನ್ನು ನಡೆಸಿ ಎಂಬುದಾಗಿ ನೀನು ತಿಳುವಳಿಕೆಯ ಮೂಲಕವಾಗಿ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಪರಿಶುದ್ಧ ಜೀವಿತವನ್ನು ಜೀವಿಸಿ ನಿನಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸು, ಆಶೀರ್ವಾದ ಮಾಡು. ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿ ಒಬ್ಬೊಬ್ಬ ನಿನ್ನ ಮಕ್ಕಳನ್ನು ಹೆಸರೇಸರಾಗಿ ನೀನು ಬಲಪಡಿಸು ಕರ್ತನೆ. ಒಂದು ವೇಳೆ ಕರ್ತನೆ ನಿನ್ನಿಂದ ಅವರು ದೂರ ಹೋಗಿದಂಥ ಪಕ್ಷದಲ್ಲಿ ಕರ್ತನೆ ಮತ್ತೊಂದು ಆವೃತ್ತಿ ಅವರು ತಿರುಗಿ ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕಾಗುವಂತೆ ನೀನು ಅವರ ಹೃದಯದಲ್ಲಿ ಮಾತನಾಡಬೇಕಾಗಿ ಬೇಡಿಕೊಡ್ತೇವೆ. ಒಂದು ವೇಳೆ ಕಷ್ಟದಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿ, ಸಮಸ್ಯೆಯಲ್ಲಿ, ದುಃಖದಲ್ಲಿ ಇದ್ದಂಥ ಪಕ್ಷದಲ್ಲಿ ಅವರನ್ನ ಎಲ್ಲ ಕಣ್ಣೀರನ್ನು ಒರೆಸಿ ಸಮಾಧಾನ ಸಂತೋಷವನ್ನು ಕೊಟ್ಟು ಕರ್ತನೆ ಅವರ ಪರಿಶುದ್ಧ ಜೀವಿತವನ್ನು ಜೀವಿಸುವಾಗೆ ನೀನು ಅವರನ್ನು ಆಶ್ರಯಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ತಮ್ಮ ಪಾದಕ್ಕೆ ಅಡ್ಡಬಿದ್ದು ಧೀರನಾಗಿ ಬೇಡಿಕೊಳ್ಳುತ್ತಿವೆ ತಂದೆಯೇ. ಆಮೇನ್.